విగ్రహం సదనుగ్రహం దశగ్రీవచ్చిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూత కష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరిప్రీతి సువిద్యా వాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శవతో బింబ సన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘు ప్రేమతీర్థం వందే హ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమరం శాంతం విజయక్షగురుం భజే. శ్రీ గురుభ్యో నమః. హరి ఓం. ವಿಶೇಷವಾಗಿರತಕ್ಕಂಥ ಗರುಡ ಪುರಾಣದಲ್ಲಿ ಐದು ಯೋಜನ ವಿಸ್ತೀರ್ಣವಾದ ಒಂದು ಯೋಜನ ಎತ್ತರ ಇರತಕ್ಕಂಥ ಒಂದು ದೊಡ್ಡ ವೃಕ್ಷ ಉರಿಯುವಂಥ ಬೆಂಕಿ ಅಂತ ಇರುತ್ತೆ. ಅಲ್ಲಿ ತದ್ವೃಕ್ಷೇ ಶೃಂಖಲೈರ್ ಬದ್ವ ಅಧೋಮುಖಂ ತಾಡಯಂತಿದೆ. ಈ ಪಾಪಿಗಳನ್ನೆಲ್ಲ ಅದಕ್ಕೆ ಕಟ್ಟಿ ಬಡಿತಾ ಇರುತ್ತಾರೆ. ಆ ಶಾಲ್ಮಲಿ ವೃಕ್ಷಕ್ಕೆ ಅನೇಕ ಜನ ಈ ತರ ಜೋತು ಬಿದ್ದಿರ್ತಾರೆ. ಹಸಿವೆ ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತಾರೆ. ಯಮದೂತರ ಅವರನ್ನು ಹಾಕಿ ಹೊಡೆಯುತ್ತಾ ಇರ್ತಾರೆ. ಇವರೆಲ್ಲ ಕೇಳಿಕೊಡ್ತಾ ಇರ್ತಾರೆ. ಕ್ಷಮಧ್ವಂಭೋ ಪರಾಧಮ್ಮೆ ಕೃತಾಂಜಲಿ ಪುಟಾಹ ಇತಿ ವಿಜ್ಞಾಪಯಂತಿ ತಾನ್ ದೂತಾನ್ ಪಾಪಿಷ್ಠಾಸ್ತೆ ನಿರಾಷ್ಟ್ರಯಾಹ. ಬೇರೆ ಗತಿ ಇಲ್ಲದೆ ಅವರು ನಮ್ಮನ್ನು ಕ್ಷಮ ಮಾಡಿ, ಅಪರಾಧ ಕ್ಷಮ ಕ್ಷಮ ಮಾಡಿ ಅಂತ ಕೇಳಿಕೊಂಡ್ರೆ ಕೈ ಜೋಡಿಸಿ ಅವಾಗ ಪುನಃ ಪುನಃ ಹೊಡಿತಂತವರನ್ನು ಆ ಹೊಡೆಯೋದರಿಂದ ನಿಶ್ಚೇಷ್ಟಾಗಿ ಮೂರ್ಛಿತರಾಗ್ತಾರೆ. ಅವಾಗ ಅವರನ್ನು ನೋಡಿ ಯುವಕಿಂಕರು ಹೇಳ್ತಾರಂತೆ, ಅಲ್ಲ ದುರಾಚಾರಿಗಳು ನೀವೆಲ್ಲ, ಯಾಕೆ ದುಷ್ಟವಾದಂಥ ಚೇಷ್ಟೆಯನ್ನು ಯಾಕೆ ಮಾಡಿದ್ದು? ಸುಲಭವಾದ ಜಲ ಮೊದಲಾದ ದಾನ ಕೊಡಬಹುದಾಗಿತ್ತು, ಅದು ಕೊಡಲಿಲ್ಲ ಅಂತ. ಏನೂ ಮಾಡಿಲ್ಲ ನೀವು, ಅದಕ್ಕೆ ನಿಮ್ಮನ್ನ ಬಡಿತಾ ಇದ್ದೇವೆ. ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ. ಭಗವಂತ ನಿಮ್ಮನ್ನು ಕ್ಷಮ ಮಾಡ್ತಾನೆ, ನಾವಲ್ಲ. ನಾವು ಮಾಡೋ ಕೆಲಸಕ್ಕೆ ನೀವು ನಮ್ಗೆ ತೊಂದರೆ ಕೊಡಬೇಡಿ. ವಯಂತು ಸಾಪರಾಧಾನಾಂ ದಂಡದಾಹಿತದಾಜ್ಞೆಯ. ನಾವಂತೂ ದೇವರ ಆಜ್ಞೆಯಿಂದ ಅಪರಾಧ ಮಾಡಿದವರಿಗೆ ದಂಡ ಕೊಡತಕ್ಕಂಥವರಷ್ಟೇ. ನಾವಾಗಿ ನಿಮ್ಮನ್ನು ಹೊಡಿತಾ ಇಲ್ಲಿ, ನಿಮ್ಮ ಮೇಲೆ ನಮ್ಗೆ ದ್ವೇಷ ಇಲ್ಲ ಅಂತ ಪುನಃ ಅವರ ನಿರ್ದಯಂ ತಾಡಯಂತಿ ತಾನ್ ದಯವಿಲ್ಲದೆ ಹೊಡಿತಾ ಬರ್ತಾರ. ನಂತರ ಕೆಲವರನ್ನ ಅಲ್ಲೇ ವಿಶೇಷವಾಗಿ ನೆಲದಲ್ಲಿ ಹೂತು ಹಾಕಿ ತಲೆಯನ್ನ ಬಾಣಗಳಿಂದ ಹೊಡಿತಾ ಇರ್ತಾರಂತೆ, ಕತ್ತರಿಸಿ ಹೋಗ್ತಾ ಇರುತ್ತೆ. ಮೇಲಿಂದ ಕಟ್ಟಿದವರನ್ನ ಹೊಡಿತಾ ಇದ್ರೆ ಕೆಳಗೆ ಬಿದ್ದು ಹೋಗ್ತಾರೆ. ಅವರನ್ನ ಕೆಳಗೆ ಬಿದ್ದವರನ್ನ ನಾಯಿಗಳು ಕಚ್ಚಿ ತಿಂತಾ ಇರುತ್ತೆ. ತುಂಬಾ ಅಳತಾ ಇರುತ್ತಾರವರು, ಆ ನಾಯಿಗಳು ಕಚ್ಚುತ್ತಾ ಇದ್ರೆ ಅವರಿಗೆ ವಿಶೇಷವಾಗಿ ಮುಖವೆಲ್ಲ ಧೂಳಿಯಿಂದ ತುಂಬಿ ನಾನಾ ರೀತಿಯಾಗಿ ಪಾಶಗಳಿಂದ ಬಂಧಿಸಿ ಕೆಲವರನ್ನ ಈ ಮುದ್ಗರ ಅಂದ ಸುತ್ತಿಗೆ ಅಂತ ಅದರಿಂದ ಹೊಡಿತಾ ಇರ್ತಾರೆ. ಇನ್ನ ಕೆಲವರನ್ನ ಯಂತ್ರ ಮಧ್ಯದಲ್ಲಿ ಕಬ್ಬಿನ ದಂಡವನ್ನ ಹಾಕಿ ಹೇಗೆ ರಸ ತೆಗಿಬೇಕೋ ಆ ತರ ಅವರನ್ನ ಹಾಕ್ತಾ ಇರ್ತಾರೆ. ಇನ್ನ ಕೆಲವರನ್ನ ಕಟ್ಟಿಗೆಯನ್ನು ನೆಲದ ಮೇಲೆ ಇಟ್ಟು ಎರಡು ಹೋಳು ಮಾಡಿದಂತೆ ಅವ್ರನ್ನ ಮಾಡ್ತಾ ಇರ್ತಾರೆ. ಕೆಲವರನ್ನ ವಿಶೇಷವಾಗಿ ಕಟ್ಟಿಗೆಗಳು ತುಂಬಾ ಹಾಕಿ ಉರಿಸ್ತಾ ಆ ಉರಿ ಮಧ್ಯದಲ್ಲಿ ಅವರನ್ನ ತುಂಬಾ ಭೀಕರವಾಗಿ ಅವರಿಗೆ ನೋವಾಗುವಂತೆ ಮಾಡ್ತಾ ಇರ್ತಾರೆ. ಕೆಲವರನ್ನ ತುಪ್ಪದ ಪಾತ್ರೆಗಳಲ್ಲಿ ಎಣ್ಣೆಯ ಬಾಣ್ಲಿಗಳಲ್ಲಿ ಅವರನ್ನ ಕರೀತಾ ಇರ್ತಾರೆ. ತೈಲಪಾಕ ಘೃತಪಾಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಕೊಟ್ಟದ್ದಲ್ಲ, ಕರೀಲಿಕ್ಕೆ ಇವರನ್ನ ಹಾಕಿದ್ದು. ಅದು ಎಣ್ಣೆ ಆದ್ರೇನು ತುಪ್ಪ ಆದ್ರೇನು ಅಂದ್ರೆ ಇಲ್ಲ, ಎಣ್ಣೆಯಲ್ಲಿ ಹಾಕಿದಾಗ ಅದು ನಿಧಾನವಾಗಿ ಬಿಸಿ ಆಗುತ್ತೆ, ಹಾಗೆ ನಿಧಾನವಾಗಿ ಬಿಸಿ ಇಳಿಯುತ್ತೆ. ತುಪ್ಪ ಹಾಗಲ್ಲ, ಬೇಗ ಬಿಸಿ ಆಗುತ್ತೆ, ಕಾವು ವಿಪರೀತ ಇರುತ್ತೆ, ಎಣ್ಣೆಕ್ಕಿಂತ ತುಪ್ಪ ಜಾಸ್ತಿ. ಅದಕ್ಕೆ ಮಹಾಪಾಪಿಷ್ಟರನ್ನ ತುಪ್ಪದ ಪಾಕದಲ್ಲಿ ಹಾಕ್ತಾರೆ, ಅದರಲ್ಲಿ ಚೂರು ಹೆಚ್ಚು ಕಮ್ಮಿ ಇದ್ರೆ ಎಣ್ಣೆ ಪಾಕದಲ್ಲಿ ಹಾಕ್ತಾರೆ. ಕೆಲವರನ್ನ ಆನೆಗಳ ಮಧ್ಯೆ ಓಡಾಡ್ತಾ ಇದ್ರೆ ಬಿಟ್ಬಿಡ್ತಾರೆ ಕಾಲು ಕೆಳಗೆ. ಈ ರೀತಿಯಲ್ಲಿ ನಾನಾ ನರಕಗಳಿಗೆ ಈ ರೀತಿ ಮಾಡಿ ನರಕಗಳಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಇಷ್ಟು ಆದ್ರೂ ಇಷ್ಟು ಬಡೀತಾ ಇರುವ ಕಾಲಕ್ಕೆ ಋಣವೈ ಪ್ರಾರ್ಥಯಂತನ್ಯೆ ದೇಹಿ ದೇಹಿ ಧನಂ ಮಮ ಯಮಲೋಕೇ ಮಯಾ ದುಷ್ಟೋ ಧನಂ ಮೇ ಭಕ್ಷಿತಂ ತ್ವಯಾ. ಅಲ್ಲಿ ಕೆಲವರನ್ನ ನೋಡಿದ ಕೂಡಲೇ ಅವ್ರಿಗೆ ನೆನಪಾಗುತ್ತೆ, ದುಡ್ಡು ಕೊಟ್ಟಿದ್ದು ನೋಡು, ನೀನು ಸಾಲ ಕೊಟ್ಟಿದ್ದೀನಿ, ನೀನು ತಿನ್ಬಿಟ್ಟಿಯ, ನಂಗೆ ಹಿಂದೆ ವಾಪಸ್ ಕೊಡು ಅಂತ ನರಕದಲ್ಲೂ ಜಗಳ ಆಡ್ತಾರಂತ ಅವರು. ಅಂಥ ಕಾಲಕ್ಕೆ ಯಮದೂತರು ವಿಶೇಷವಾಗಿ ಏನಪ್ಪ ಇವ್ರು ನಿಮ್ ದುಡ್ಡು ಕೊಡ್ಬೇಕಾ, ತಿಂದ್ಬಿಟ್ರಾ, ಒಂದ್ ನಿಮಿಷ ಇರಿ ಅಂತ ಹೇಳಿ ಅವರ ಮಾಂಸವನ್ನ ಕತ್ತರಿಸಿ ಇವ್ರಿಗೆ ಕೊಡ್ತಾರೆ, ತಗೊಳ್ಳಿ ಇಲ್ಲಿ ಅವರಿಗೆ ದುಡ್ಡಿಲ್ಲ, ಇದೆ ದುಡ್ಡು ತಗೊಳ್ಳಿ ಅಂತ ಕೊಟ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿ ನಂತರ ತಾಮಿಸ್ತರಾದಿಷು ಘೋರೇಶು ಕ್ಷಿಪ್ತಂತೆ ನರಕೇಶು ಚ, ನಂತರ ತಾಮಿಸ್ತರಾದಿ ಘೋರವಾದ ನರಕಗಳಲ್ಲಿ ಅವರನ್ನ ಹಾಕ್ತಾ ಇರ್ತಾರೆ. ನರಕಗಳು ಎಲ್ಲಿವೆ ಅಂತ ಹೇಳ್ತಾ ಇದ್ದಾರೆ, ತತ್ರ ವೃಕ್ಷ ಸಮೀಪತಃ, ಆ ವೃಕ್ಷ ಸಮೀಪದಲ್ಲಿ ದುಃಖ ಬಹುಲಾಹ, ದುಃಖ ಭೀಕರವಾಗಿರತಕ್ಕಂಥ ಆ ನರಕಗಳೆಲ್ಲ ಇವೆ. ಎಷ್ಟಿವೆ ಹೇಳ್ತಾರೆ, ಆ ದುಃಖ ಎಂಥದ್ದು, ವಾಚಾಮಪ್ಯಗೋಚರ, ಮಾತುಗಳಿಗೆ ಎಟಕಲ್ಲ ಅಲ್ಲಿರುವ ದುಃಖ. 84 ಲಕ್ಷ ವಿಶೇಷವಾಗಿರತಕ್ಕಂಥ ನರಕಗಳಿವೆ. ಅದರಲ್ಲಿ ಭೀಕರವಾಗಿರತಕ್ಕಂಥದ್ದು ಯಾವುದು ಅಂದ್ರೆ 21 ನರಕಗಳು. ಅವುಗಳ ಹೆಸರನ್ನು ಹೇಳ್ತಾ ಇದ್ದಾರೆ, ತಾಮಿಶ್ರ, ಲೋಹಶಂಕು, ಮಹಾರೌರವ, ಶಾಲ್ಮಲಿ. ಶಾಲ್ಮಲಿ ಎಂಬುದು ತಪೋವನದಲ್ಲಿರತಕ್ಕಂಥ ಅದ್ಭುತವಾದ ನದಿಯ ಹೆಸರು ಹೌದು. ಇಲ್ಲಿ ನರಕದ ಹೆಸರು ಶಾಲ್ಮಲಿ. ರೌರವ, ಕುಡ್ಮಲ, ಕಾಲಸೂತ್ರಕ, ಪೂತಿ ಮೃತ್ತಿಕ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪಥ, ಅವೀಚಿ, ಅಂಧತಾಮಿಶ್ರ, ಕುಂಭೀಪಾಕ, ಸಂಪ್ರತಾಪನ, ಏಕತಪನ, ಮೊದಲಾದಂಥದ್ದು ಏಕವಿಂಶತಿ ಅಂತ 21 ನರಕಗಳು. ನಂತರ ವಿಶೇಷವಾಗಿ ಇದೆಲ್ಲ ಅಲ್ಲದೆ ಭೀಕರವಾದ ನರಕ ಯಾವುದು ಅಂದ್ರೆ ಅದು ವೈತರಣಿ ನದಿ ಅಂತ ಹೇಳ್ತಾ ಇದ್ದಾರೆ. ವೈತರಣಿಯಲ್ಲಿ ಹಾಕಿಬಿಡ್ತಾರವರನ್ನ. ಇನ್ನ ಈ ವಿಶೇಷವಾಗಿರತಕ್ಕಂಥ ನರಕಗಳಿಗಾಗಲಿ ಈ ವೈತರಣಿಗಾಗಲಿ ಹೋಗಬೇಕಾದರೆ ಎಂಥ ಪಾಪಗಳು ಮಾಡಿರಬೇಕು ಅಲ್ಲಿ ಹೇಳ್ತಾರೆ. ಬ್ರಹ್ಮಹತ್ಯ, ಸುರಾಪಾನ, ಗೋಹತ್ಯ, ಬಾಲಹತ್ಯ, ಸ್ತ್ರೀಹತ್ಯ, ಗರ್ಭಪಾತ, ಪ್ರಚ್ಛನ್ನ ಪಾಪಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಬ್ರಹ್ಮಹತ್ಯ ಅಂತ ಹೇಳಿದರೆ ಬ್ರಹ್ಮನನ್ನ ಕೊಲ್ಲುವುದು ಅಥವಾ ಬ್ರಾಹ್ಮಣರನ್ನ ಕೊಲ್ಲುವುದು ಅಂತಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರನ್ನ ಅವಮಾನ ಮಾಡುವುದಾಗಲಿ, ಬ್ರಾಹ್ಮಣರ ಕುರಿತು ತಪ್ಪಾಗಿ ನಮ್ಮ ಒಳಗೆ ಆಲೋಚನೆ ಮಾಡುವುದಾದರೆ ಬ್ರಹ್ಮಹತ್ಯ ಸಮಾನ ಆಗುತ್ತೆ. ಜ್ಞಾನೇ ದೇವರು ಅಂದ್ರೆ ಬ್ರಹ್ಮಹತ್ಯೆ ಆಗುತ್ತೆ. ನಿಂತು ನೀರು ಕುಡಿದ್ರು, ಹಾಲು ಕುಡಿದ್ರು, ಏನು ಕುಡಿದ್ರು ಅದು ಸುರಾಪಾನವೇ ಆಗುತ್ತೆ. ವೇದಾದಿಗಳಿಗೆ ತಪ್ಪಾದ ಅರ್ಥ ಬರೆದರೆ ಪುರಾಣಾದಿಗಳು ಯಾ ಶಾಸ್ತ್ರಾದಿಗಳನ್ನ ಸರಿಯಾಗಿ ನೋಡಿಕೊಳ್ಳದೆ ಖುಷಿ ಬಂದಂತೆ ಹೇಳಿಬಿಟ್ರೆ ಗೋಹತ್ಯೆ ಮಾಡಿದ ಫಲ. ಇನ್ನ ಹುಡುಗರನ್ನ ಕೊಲ್ಲೋದು, ಸ್ತ್ರೀಯರನ್ನ ಕೊಲ್ಲೋದು, ಗರ್ಭಪಾತ ಮಾಡೋದು, ನಂತರ ವಿಶೇಷವಾಗಿ ಈಹರಂತಿ ಗುರೋರ್ ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವ, ಗುರುಗಳ ದ್ರವ್ಯವನ್ನ ಅಪಹಾರ ಮಾಡುವುದು, ದೇವರ ದ್ರವ್ಯವನ್ನ ಅಪಹಾರ ಮಾಡೋದು, ಬ್ರಾಹ್ಮಣರ ದುಡ್ಡನ್ನು ಕದಿಯೋದು, ಸ್ತ್ರೀ ಅಂದ್ರೆ ಹೆಣ್ಣು ಮಕ್ಕಳು ಬಚ್ಚಿಟ್ಕೊಂಡಿರತಕ್ಕಂತಹ ಒಂದಿಷ್ಟು ದುಡ್ಡನ್ನ ಕದಿಯೋದು, ಹುಡುಗರು ಇಟ್ಟುಕೊಂಡ ದುಡ್ಡನ್ನ ಕದಿಯೋದು, ಇಂಥವ್ರು ಯಾರಿರ್ತಾರಲ್ಲ ಅವರೆಲ್ಲರನ್ನ ವೈತರಣೆಯಲ್ಲಿ ಹಾಕ್ಬಿಡ್ತಾರೆ. ರಾಮಾಯಣದಲ್ಲಿ ಒಂದು ಕಥಾಭಾಗ ಬರುತ್ತೆ. ಒಂದು ನಾಯಿ, ಆ ನಾಯಿಯನ್ನ ಒಬ್ಬ ಅನಗತ್ಯವಾಗಿ ಹೊಡಿತಾರೆ. ಅನಗತ್ಯವಾಗಿ ಹೊಡೆದರೆ ಅದಕ್ಕೆ ಆ ನಾಯಿ ಘಂಟೆ ಬಾರಿಸಿ ರಾಮನನ್ನ ನ್ಯಾಯ ಕೇಳುತ್ತೆ. ವಿಚಾರಿಸಿದಾಗ ಅನಗತ್ಯವಾಗಿ ಹೊಡೆದಿದ್ದಾನೆ ಅಂತ ಗೊತ್ತಾಗುತ್ತೆ, ಅದೇನು ತಪ್ಪು ಮಾಡಿಲ್ಲ. ಆವಾಗ ರಾಮಚಂದ್ರ ಹೇಳ್ತಾನೆ ಆ ನಾಯಿಗೆ, ನೀನೇ ಹೇಳು ಯಾವ ಶಿಕ್ಷೆ ಕೊಡಬೇಕು ಅವನಿಗೆ. ಆವಾಗ ನಾಯಿ ಹೇಳುತ್ತಂತೆ, ಇವನನ್ನ ಒಂದು ಮಠಾಧಿಪತಿ ಮಾಡಿಬಿಡ್ರಿ. ಹೌದಾ, ಅದೇನದು ಸುಖವಾಗಿರ್ಬೋದಲ್ಲ, ಅದೇನು ಶಿಕ್ಷೆ ಅಂದ್ರೆ ನಾನು ಹಿಂದೆ ಮಠಾಧಿಪತಿ ಆಗಿದ್ದೆ, ದೇವ್ರ ದುಡ್ಡು ತಿಂದ್ಬಿಟ್ಟಿದ್ದೆ, ಅದಕ್ಕೆ ನಾಯಿಯಾಗಿ ಹುಟ್ಟಿದ್ದೀನಿ, ಇವನಿಗೆ ಹಾಕ್ಬಿಟ್ರೆ ಇವನು ತಿಂತಾನಲ್ಲಿ, ಇವನು ನಾಯಿಯಾಗಿ ಹುಡ್ತಾನೆ ಅಂತ ಆ ರೀತಿಯಾಗಿ ಹೇಳುತ್ತಾರೆ. ಆ ರೀತಿಯಲ್ಲಿ ದೇವರ ದ್ರವ್ಯ, ಗುರುಗಳ ದ್ರವ್ಯ, ಆದ್ಮೇಲೆ ಬ್ರಾಹ್ಮಣರ ದ್ರವ್ಯ, ಸ್ತ್ರೀ ದ್ರವ್ಯ, ಇವೆಲ್ಲ ಯಾರು ಭೀಕರವಾಗಿ ತಗೊಳ್ತಾರೆ ಅವರಿಗೆ ನರಕಗಳಿವೆ. ಇನ್ನ ಯಾರು ಸಾಲ ದುಡ್ಡಿದ್ರು ಸಾಲ ಕೊಡಲ್ಲ, ಇನ್ನ ತಮ್ಮ ಹತ್ರ ಬಚ್ಚಿಟ್ಟಿದ್ದನ್ನ ಅವರು ನುಂಗಿಬಿಡ್ತಾರೆ. ವಿಶ್ವಾಸಘಾತಕರು, ಸವಿಷಾನ್ನೇನ ಮಾರಕ, ವಿಷಬೆರೆಸಿದ ಅನ್ನದಿಂದ ಕೊಲ್ಲುವಂಥವರು. ಇನ್ನ ದೋಷಗ್ರಾಹಿ ಗುಣ ಅಶ್ಲಾಘಿ ಅಂತ, ಎಲ್ಲದಕ್ಕಿಂತ ದೊಡ್ಡದೇನು ಅಂದ್ರೆ ಗುಣವತ್ಸು ಸಂವತ್ಸರಾಹ, ಒಳ್ಳೆ ಗುಣ ಇರತಕ್ಕಂಥವರಲ್ಲಿ ಮಾತ್ಸರ್ಯ ಮಾಡತಕ್ಕಂಥವರು, ದೋಷವನ್ನೇ ಗ್ರಹಣ ಮಾಡುವವರು, ಗುಣಗಳನ್ನ ತಗೊಳ್ಳದೆ ಬರೇ ದೋಷಗಳನ್ನೇ ತಗೊಂಡು ನಿಂದಾ ಮಾಡತಕ್ಕಂಥವರು, ನಿಚಾನುರಾಗಿಗಳು. ಹಾಗೆ ವಿಶೇಷವಾಗಿ ತೀರ್ಥ, ಸಜ್ಜನ, ಸತ್ಕರ್ಮ, ಗುರು, ದೇವ, ಪುರಾಣ, ವೇದ, ಮೀಮಾಂಸಾ, ನ್ಯಾಯ, ವೇದಾಂತಗಳನ್ನ ದೂಷಣ ಮಾಡುವವರು, ದುಃಖಿತರಾದವನ್ನು ನೋಡಿ ಸಂತೋಷ ಪಡುವಂಥವರು, ಹರ್ಷಿತೆಯ ದುಃಖದಾಯಕ, ಸಂತೋಷ ಪಟ್ಟವರು ನೋಡಿ ದುಃಖ ಕೊಡೋರು, ಕಟುವಾಗಿ ಮಾತಾಡತಕ್ಕಂಥವರು. ಹಾಗೆ ದುಷ್ಟವಾದ ಮನಸ್ಸು ಯಾರಿಗಿರುತ್ತೆ ಅವರೆಲ್ಲ ಇಲ್ಲಿಗೆ ವೈತರಣೆಗೆ ಬಂದು ಬೀಳುತ್ತಾರೆ ಅಂತ ಈ ವಿಶೇಷವಾಗಿರತಕ್ಕಂಥ ಯಾರು ಯಾರು ಇಲ್ಲಿಗೆ ಬರ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಾರಾದರೆ ದಾನ ಕೊಟ್ಟು ಹಿಂದೆ ತಗೊಂಡ್ಬಿಡ್ತಾನೋ, ದಾನ ಕೊಟ್ಟ ಮೇಲೆ ಅಯ್ಯೋ ಕೊಟ್ಟನಲ್ಲ ಅಂತ ದುಃಖ ಪಡ್ತಾರೋ, ಇನ್ನೊಬ್ಬರ ವೃತ್ತಿಯನ್ನೇ ನಾಶ ಮಾಡುವರು, ಯಜ್ಞಧ್ವಂಸ ಮಾಡುವವರು, ಕಥಾಭಂಗ ಮಾಡುವರು, ಇನ್ನೊಬ್ಬರ ಭೂಮಿ ಗೋವು ಒಡನ್ ತಗೋರು, ಇನ್ನ ಬ್ರಾಹ್ಮಣನಾಗಿ ಅನ್ನಾದಿಗಳನ್ನ ಮಾರಿದರೆ, ಅಥವಾ ಶೂದ್ರಸ್ತ್ರೀ ಅಂದ್ರೆ ವೃಷಲೀಪತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾಲ್ಕು ವರ್ಣದವರ ನಿಂದ ಎಲ್ಲೂ ಮಾಡಿಲ್ಲ, ಅದರಲ್ಲಿ ನೀಚ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರಿರ್ತಾರೆ ಅಂಥವರನ್ನು ಕುರಿತು ಹೇಳ್ತಾ ಬರ್ತಾ ಇದ್ದಾರೆ. ವೇದೋಕ್ತ ಕರ್ಮ ಬಿಟ್ಟವ, ನಂತರ ಮಾಂಸವನ್ನು ತಿನ್ನುವಂತಹ ಬ್ರಾಹ್ಮಣ, ಶಾಸ್ತ್ರಾಧ್ಯಯನ ಮಾಡದೇ ಇರತಕ್ಕಂತಹ ಬ್ರಾಹ್ಮಣರು, ಉಚ್ಛೃಂಖಲ ಸ್ವಭಾವ ಇರತಕ್ಕಂತಹ ಬ್ರಾಹ್ಮಣರು, ಇನ್ನು ಯಾರಿಗೆ ವೇದಾಧಿಕಾರ ಇಲ್ಲ, ವೇದವನ್ನು ಓದೋದು, ಬ್ರಹ್ಮಸೂತ್ರಾದಿಗಳನ್ನು ಧಾರಣೆ ಮಾಡುವುದು, ಇಂಥದ್ದು ಯಾರು ಮಾಡುತ್ತಾರೆ ಅವರೆಲ್ಲರನ್ನ ತಗೊಂಡು ಹೋಗಿ ನರಕದಲ್ಲಿ ಹಾಕಿಬಿಡ್ತಾ ಇದ್ದಾರೆ. ಭವೇದ್ವಾ ಬ್ರಾಹ್ಮಣೀಪತಿ, ಬ್ರಾಹ್ಮಣ ಸ್ತ್ರೀಯನ್ನ ಕೈ ಹಿಡಿಯುವಂತಹ ಯೋಗ್ಯತೆ ಇಲ್ಲದೇ ಇದ್ದುಕೊಂಡು ಅವರನ್ನ ಮತ್ತು ಮದುವೆ ಆಗ್ಲಿಕ್ಕೆ ಹೋದರೆ ಅಂಥವ್ರ ನರಕದಲ್ಲಿ ಹಾಕ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಎಲ್ಲ ನರಕಗಳಿಗಿಂತ ಯಾವೈ ದುರಂಧರ ಸರ್ವಧೌರೇಯಾಣಾಂ ಖಗಾಧಿಪ ಅತಸ್ತಸ್ಯಾಂ ಪ್ರಕ್ಷಿಪಂತಿ ವೈತರಣ್ಯಾಂ ಚ ಪಾಪಿನಃ. ಎಲ್ಲ ಭೀಕರವಾದ ನರಕಗಳಿಗಿಂತ ಭೀಕರವಾದ ವೈತರಣ್ಯ ಆದ್ದರಿಂದ ಅದರಲ್ಲಿ ಪಾಪಿಗಳನ್ನು ಹಾಕಿಬಿಡ್ತಾರೆ. ನಂತರ ಸುಳ್ಳು ಸಾಕ್ಷ್ಯ ಹೇಳತಕ್ಕಂಥವರು, ಛಲದಿಂದ ಸಂಪಾದನೆ ಮಾಡುವವರು, ಕಳ್ಳುತನದಿಂದ ಸಂಪಾದನೆ ಮಾಡತಕ್ಕಂಥವರು, ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಗಂಡನನ್ನ ಬೈಯುವಂತ ಹೆಂಗಸರು, ಇವರೆಲ್ಲರೂ ಕೂಡ ಈ ತರ ಈ ತೊಂದರೆಯನ್ನು ಪಡ್ತಾ ಇರ್ತಾರೆ ಇಲ್ಲಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಭರ್ತಾರಂ ದೋಷಯೇನ್ ನಾರಿ ಇತ್ಯಾದ್ಯಾಹ ಶಾಲ್ಮಲಿ ವೃಕ್ಷೆ ಭುಂಜಂತೆ ಭೂತಾಡನಂ. ನಂತರ ಮುಂದೆ ಬಹಳ ಹೇಳ್ತಾ ಬರ್ತಾರೆ, ಯಾರಾದರೆ ಮಕ್ಕಳನ್ನ ಹೆಂಗಸರನ್ನ ವೃತ್ತರನ್ನ ಗುರುಗಳನ್ನ ಬಿಟ್ಟು ಭೋಜನ ಮಾಡುತ್ತಾರೆ, ಪಿತೃಗಳ ಪೂಜಾ ದೇವತೆಗಳ ಪೂಜಾ ಬಿಟ್ಟಿರ್ತಾರೋ ಅವ್ರು ನರಕಕ್ಕೆ ಹೋಗ್ತಕ್ಕಂಥವರು. ನಂತರ ಮುಳ್ಳು ಕಲ್ಲು ಎಲ್ಲ ತಂದು ಹಾದಿಯಲ್ಲಿ ಹಾಕ್ತಕ್ಕಂಥವರು, ಮಾರ್ಗವನ್ನ ಬಂಧನ ಮಾಡತಕ್ಕಂಥವರು, ಹಾಗೆ ಸದ್ಗುರುಗಳನ್ನ ಜ್ಞಾನಿಗಳನ್ನ ಯಾರು ಪೂಜಾ ಮಾಡಲ್ವೋ ಅವರು. ನಂತರ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣರಿಗೆ ಕಲಹ, ಗೋವುಗಳಿಗೆ ಕಲಹ ಇಟ್ಟು ಅದನ್ನು ನೋಡಿ ಸಂತೋಷ ಪಡತಕ್ಕಂಥವರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶಾರೀರಕ್ಕೆ ಸಂಬಂಧಪಟ್ಟಂತಹ ಮಲವನ್ನ ಅಗ್ನಿಯಲ್ಲಿ ಹಾಕುವವರು, ನೀರಲ್ಲಿ ಹಾಕುವವರು, ಗೋವಿದ್ದ ಕಡೆ ಹಾಕುವವರು, ಮಾರ್ಗದಲ್ಲಿ ಹಾಕುವವರು ಎಲ್ಲ ನರಕಕ್ಕೆ ಹೋಗ್ತಾರೆ. ನಂತರ ಅವರೆಲ್ಲರೂ ಕೂಡ ನಾನಾ ರೀತಿಯಾಗಿರತಕ್ಕಂಥ ಗಲತ್ಕುಷ್ಠಾಶ್ಚ ಜನ್ಮಾಂಧಾಃ ಮಹಾರೋಗ ಸಮಾಕುಲಾಃ ಭವಂತ್ಯೇವಂ ನರಾ ನಾರ್ಯಃ ಪಾಪ ತೀಕ್ಷ್ಣೋಪಲಕ್ಷಿತಾಃ. ನಾನಾ ರೀತಿಯಾದ ಹೀನ ಯೋನಿಗಳಲ್ಲಿ ಬಂದು ಹುಡುತಾರವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಯಾರ್ಯಾರು ಯಾವ್ಯಾವ ರೀತಿ ಚಿಕ್ಷಣಗಳಿಂದ ಹುಡುತಾರೆ, ಯಾವ ಪಾಪ ಮಾಡಿದವರು ಅಂದರೆ ಹೇಳ್ತಾರೆ, ಕ್ಷಯ ರೋಗ ಬರುತ್ತೆ ಬ್ರಹ್ಮಹತ್ಯ ಮಾಡಿದವರಿಗೆ. ಗೋಹತ್ಯ ಮಾಡಿದವರು ಗಿಡ್ಡಾಗಿ ಜಡರಾಗಿ ಹುಡುತಾರೆ, ಕನ್ಯಾಘಾತಿ ಕನ್ಯೆಯನ್ನು ಕೊಂದವ ಇವರೆಲ್ಲರೂ ಕುಷ್ಠ ರೋಗದಲ್ಲಿ ಬರುತ್ತಾರಿವ. ಮೂವರು ಚಂಡಾಲರಲ್ಲೇ ಬಿಡುತ್ತಾರೆ. ನಂತರ ಮಾಂಸವನ್ನ ಸದಾ ತಿನ್ನುವಂತ ಬ್ರಾಹ್ಮಣ ಕೆಂಪಾದ ಮೈಯಿಂದ ಬರ್ತಾನೆ, ಯಾವಾಗೂ ಮದ್ಯಪಾನ ಮಾಡುವ ಕಪ್ಪು ಹಲ್ಲಿಂದ ಬರ್ತಾನೆ. ಜಿಹ್ವಾ ಚಾಪಲ್ಯದಿಂದ ಬ್ರಾಹ್ಮಣ ಮಾಂಸಾದಿಗಳ ಭಕ್ಷಣೆ ಮಾಡಿದರೆ ಮಹೋದರ ವ್ಯಾಧಿ ಬರುತ್ತೆ. ಒಳ್ಳೆ ಮೃಷ್ಟಾನ್ನವನ್ನ ಇನ್ನೊಬ್ಬರಿಗೆ ಕೊಡದೆ ತಾನು ಮಾತ್ರ ತಿನ್ನುವಂಥವ ಗಲಗಂಡ ರೋಗ ಬಂದ್ಬಿಡುತ್ತೆ. ಶ್ರಾದ್ದದಲ್ಲಿ ಅಶುಚಿಯಾದ ಅನ್ನವನ್ನ ಕೊಟ್ಟರೆ ಚಿತ್ರಕುಷ್ಠ ರೋಗ ಬರುತ್ತೆ. ಗುರುಗಳನ್ನ ಗರ್ವದಿಂದ ಅವಮಾನ ಮಾಡಿದರೆ ಮೂರ್ಛ ರೋಗ ಬರುತ್ತೆ. ವೇದ ಶಾಸ್ತ್ರಗಳನ್ನು ನಿಂದಾ ಮಾಡತಕ್ಕಂಥವರಿಗೆ ಪಾಂಡು ರೋಗ ಬರುತ್ತೆ. ಅದಕ್ಕೆ ಹಿಂದೆ ನಮ್ಮಲ್ಲೆಲ್ಲ ಯಾರಿಗೆ ಪಾಂಡುರೋಗ ಬಂದಿರುತ್ತೆ ಅವರನ್ನ ಪಂಕ್ತಿಯಲ್ಲಿ ಕೂಡಿಸ್ತಾ ಇದ್ದಿಲ್ಲ. ಯಾಕೆ ಅಂದ್ರೆ ರೋಗ ಬಂದಕ್ಕಲ್ಲ, ರೋಗಕ್ಕೆ ಕಾರಣವಾದ ವೇದನಿಂದ ಮಾಡಿರ್ತಾರೆ. ಇನ್ನು ಸುಳ್ಳು ಸಾಕ್ಷ್ಯ, ದುಡ್ಡು ತಗೊಂಡು ಸಾಕ್ಷ್ಯ, ಸಾಕ್ಷಿ ಹೇಳತಕ್ಕಂಥವರು ಅವರೆಲ್ಲ ಮೂಕರಾಗಿ ಬಿಡ್ತಾರೆ. ಪಂಕ್ತಿ ಭೇದ ಮಾಡತಕ್ಕಂಥವ ಬಡಿಸೋ ಕಾಲಕ್ಕೆ ಒಂದು ಕಣ್ಣಿಲ್ಲದೆ ಅಲ್ಲಿ ಹೊರಟು ಬಿಡ್ತಾನೆ. ವಿವಾಹಕ್ಕೆ ವಿಘ್ನ ತಂದಂಥವರು ಆ ಸುಳ್ಳು ಹೇಳಿದ್ದಕ್ಕೆ ತುಟಿಯೇ ಇಲ್ಲದೆ ಹುಡ್ತಾರೆ. ಪುಸ್ತಕ ಕದಿಯೋರು ಇರ್ತಾರೆ, ಅವರು ಹುಟ್ಟು ಕುರುಡರಾಗಿ ಹುಡ್ತಾರೆ. ಗೋಬ್ರಾಹ್ಮಣರನ್ನ ಕಾಲಿಂದ ಒದ್ದದ್ದರಿಂದ ಕೈ ಕಾಲು ಇಲ್ಲದಂತವ್ರು ಹುಡ್ತಾರೆ. ಯಾವಾಗ ಸುಳ್ಳು ಹೇಳ್ತಕ್ಕಂಥವ್ರಿಗೆ ತೊದಲು ನೋಡಿ ಬರ್ತಾ ಇರುತ್ತೆ. ಆ ಸುಳ್ಳನ್ನ ಕೇಳುವಂಥವ್ರು ವಿಶೇಷವಾಗಿ ಕಿವಿ ತೊಂದರೆ ಇರತಕ್ಕಂಥವ್ರು ಕಿವುಡಾಗಿ ಹುಡ್ತಾರೆ. ವಿಷವನ್ನ ಕೊಡತಕ್ಕಂಥವರು ಉನ್ಮತ್ತರಾಗಿ ಹುಚ್ಚರಾಗಿ ಹುಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾಗಿರತಕ್ಕಂಥ ಆಯಾ ಪಾಪಗಳು, ಆ ಪಾಪಗಳಿರ್ತಕ್ಕಂಥ ಜನ್ಮಗಳನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ ಭಗವಂತನ ವಿಶೇಷವಾಗಿರತಕ್ಕಂಥ ಈ ಸೃಷ್ಟಿಯಲ್ಲಿ ಅನೇಕ ಜನ ಹುಟ್ಟಿ ಬರ್ತಾ ಇದ್ದಾರಲ್ವ, ಈ ಹುಟ್ಟಿ ಬರತಕ್ಕಂಥ ಇವರೆಲ್ಲ ಅನೇಕ ರೀತಿಯಾಗಿರತಕ್ಕಂಥ ಪಾಪಗಳನ್ನ ಮಾಡ್ತಾ ಬಂದಿದ್ದಾರೆ. ಆ ಪಾಪಗಳಿಂದ ಪರಿಹಾರ ಆಗೋ ರೀತಿ ಹೇಗೆ, ಅಷ್ಟೇ ಅಲ್ಲದೆ ಇವರಿಗೆ ಸದ್ಗತಿ ಆಗೋ ರೀತಿ ಹೇಗೆ ಅಂದರೆ ಮಕ್ಕಳನ್ನ ಪಡೆಯಬೇಕು, ಆಗದಿದ್ದರೆ ಹರಿವಂಶಾದಿಗಳನ್ನ ಹೇಳಿ ಪಾರಾಯಣ ಮಾಡಿಸಿ ಶತಚಂಡಿ ವಿಧಾನತಃ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮಕ್ಕಳನ್ನು ಪಡೆಯಲಿಕ್ಕೆ ನೋಡಬೇಕು, ಆದರೆ ಮಕ್ಕಳೇ ಸದ್ಗತಿ ಕೊಡುವವರಲ್ಲ, ಭಗವಂತ ಪುನ್ನಾಮಕ ನರಕದಿಂದ ಹತ್ರ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವ ಶ್ರೀಹರಿ, ಅವನೇ ಪುತ್ರನಾಮಕ ವಾಮನ. ಜ್ಞಾನ ಪಡ್ಕೊಳ್ಬೇಕು, ಜ್ಞಾನವೇ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಪುತ್ರ ಅಂತ ಶ್ರೀಮದ್ ಆಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಮಕ್ಕಳು ಬೇಕು, ಮಕ್ಕಳನ್ನು ಪಡೀಬೇಕು. ಒಂದು ವೇಳೆ ಇಲ್ಲದಿದ್ದರೆ ಯಾರಾದರೂ ಬಾಂಧವರು ಯಾರಾದರೂ ಮಾಡಬಹುದು ಅವರಿಗೆ, ಅದರಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಒಬ್ಬ ರಾಜ ತ್ರೇತಾಯುಗದಲ್ಲಿ ಬಭ್ರುವಾಹನ ಅಂತ ಇದ್ದ. ಅಂತಹ ಬಭ್ರುವಾಹನ ರಾಜ ಒಳ್ಳೆಯ ಧರ್ಮಾತ್ಮನಾಗಿದ್ದ. ನಂತರ ವಿಶೇಷವಾಗಿರತಕ್ಕಂಥ ಸಜ್ಜನರನ್ನ ಪಾಲನೆ ಮಾಡ್ತಾ ಇದ್ದ. ಅಂಥ ಮಹಾರಾಜ ಒಂದು ಸಲ ಬೇಟೆಗೆ ಹೋಗಿ, ಆ ಬೇಟೆಯಲ್ಲಿ ತುಂಬಾ ವನದಿಂದ ವನಕ್ಕೆ ಒಬ್ಬನೇ ಹೋಗಿ ಶಾಂತನಾಗಿ ಒಂದು ಕಡೆ ಸರೋವರದಲ್ಲಿ ಸ್ನಾನವನ್ನ ಮಾಡಿಕೊಂಡು ನಂತರ ನೀರನ್ನ ಕುಡಿದು ಅಲ್ಲಿರತಕ್ಕಂಥ ಒಂದು ವೃಕ್ಷದಲ್ಲಿ ಆ ಹತ್ತಿರ ಬರ್ತಾ ಇದ್ದಾನೆ, ವೃಕ್ಷದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ. ಆ ಪಡೆದಾಗ ಅಲ್ಲಿ ಗಿಡದ ಮೇಲೆ ಇರತಕ್ಕಂಥ ಒಂದು ಪ್ರೇತ ಬಂದು ದರ್ಶನ ಕೊಡ್ತಾ ಇದೆ. ಅದನ್ನು ನೋಡಿ ಕೇಳ್ತಾ ಇದ್ದಾನೆ, ಹೇ ಕೃಷ್ಣವರ್ಣ ಕರಾಲಾಸ್ಯ ಕಿಮಿದಂ ಘೋರದರ್ಶನಂ. ಅಲ್ಲ, ಇಂಥ ಭೀಕರವಾಗಿರತಕ್ಕಂಥ ಪ್ರೇತರಾಗಿದ್ದೀಯ, ಈ ಥರ ಆಗ್ಲಿಕ್ಕೆ ಕಾರಣ ಏನು? ಅವಾಗ ಹೇಳ್ತಾ ಇದ್ದಾರೆ, ನಮಸ್ಕಾರ ಮಾಡಿ ರಾಜ, ನಿನ್ನ ಸಂಘದಿಂದ ನನಗೆ ಈ ಪ್ರೇತತ್ವ ಹೋಗುತ್ತೆ ಅಂತ ನನಗೆ ಸಂತೋಷ ಆಗ್ತಾ ಇದೆ, ನಾನೇ ಧನ್ಯ ಅಂತ ಹೇಳಿ ನಂತರ ಮುಂದೆ ಹೇಳ್ತಾ ಇದ್ದ. ನಾನು ಹಿಂದೆ ವೈದಶ ಅಂತ ನಗರದಲ್ಲಿ ಸುದೇವ ಅಂತ ವಿಶೇಷವಾಗಿರತಕ್ಕಂಥ ವೈಶ್ಯನಾಗಿದ್ದೆ. ದೇವತೆಗಳನ್ನ ಪಿತೃಗಳನ್ನ ಸಂತೋಷ ಪಡಿಸಿದ್ದೆ ಯಜ್ಞಗಳಿಂದ ಪಿತೃಶ್ರಾದ್ದಾದಿಗಳಿಂದ, ಆದರೆ ನಾನು ಹೋದಾಗ ನನಗೆ ಯಾರೂ ಕರ್ಮ ಮಾಡಲಿಲ್ಲ, ಅದರಿಂದಾಗಿ ನನಗೆ ಈ ತರ ಆಯಿತು. ಆದ ಕಾರಣ ರಾಜ ನೀನು ನಮಗೆ ಬಂಧು, ಆದ್ದರ ಎಲ್ಲಾ ವರ್ಣದವರಿಗೆ ಬಂಧು ರಾಜನೇ, ಆದ್ದರಿಂದ ನಮಗೆ ಬೇಕಾಗಿರತಕ್ಕಂಥ ಅಂತ್ಯಕ್ರಿಯೆಯನ್ನ ನೀನು ಮಾಡಿ. ಅಂತ್ಯಕ್ರಿಯೆ ಆಗದಿದ್ರೇನು ಯಾರೊಬ್ರು ಶ್ರಾದ್ದ ಮಾಡಿದ್ರೆ ಆಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಆ 10 ದಿನದ ಶ್ರಾದ್ದ ಯಾರು ಆಗಲ್ಲ, ಅಂಥವರಿಗೆ ಬೇರೆಯವರು ನೂರಾರು ಶ್ರಾದ್ದಗಳು ಮಾಡಿದ್ರು ತಲುಪಲ್ಲವರಿಗೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನನಗೆ ವಿಶೇಷವಾಗಿರತಕ್ಕಂಥ ಔರ್ಧ ದೈಹಿಕ ಕ್ರಿಯಾ ಹೇಳ್ತಾ ಇದ್ದಾನೆ ಆತ. ಯಶ್ಚನ ಸ್ಯಾತ್ ಮಹಾರಾಜ ಶ್ರಾದ್ದಂ ಮಾಸಿಕ ಷೋಡಶಂ ಪ್ರೇತತ್ವಂ ಸುಸ್ಥಿರಂ ತಸ್ಯ ದತ್ತೈಹಿ ಶ್ರಾದ್ದ ಶತೈರಪಿ. ಯಾರಿಗಾದರೆ ಈ ವಿಶೇಷವಾಗಿರತಕ್ಕಂಥ ಔರ್ಧ ದೈಹಿಕ ಕ್ರಿಯಾ ಆಗಿರಲ್ಲೋ, ಅದರಲ್ಲಿ 16 ಶ್ರಾದ್ದಗಳಾಗಿರಲ್ಲವೋ, ಅವರಿಗೆ ಪ್ರೇತತ್ವ ಅಂಬುದು ಸುಸ್ಥಿರ. ನೂರಾರು ಶ್ರಾದ್ದಗಳು ಮಾಡಿದ್ರು ಅವರು ಪ್ರೇತವೇ ಆಗಿರ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದ, ರಾಜ ನೀನು ನನಗೆ ವಿಶೇಷವಾಗಿ ಮಾಡು ಅಂತ ಹೇಳಿದಾಗ ನಿನಗೆ ರತ್ನವನ್ನ ಕೊಡುತ್ತೇನೆ ನನ್ನ ಹತ್ರ ಇರದೆ. ಆ ರಾಜ ಕೇಳ್ತಾನೆ ಹೇಗೆ ಮಾಡಬೇಕದು ಹೇಳು. ಅವಾಗ ಹೇಳ್ತಾನೆ ನಾರಾಯಣ ಬಲಿಯನ್ನ ಮಾಡಬೇಕು, ವಿಶೇಷವಾದ ಘಟದಲ್ಲಿ ಕಲಶಗಳಲ್ಲಿ ದಿಕ್ಪಾಲಕರನ್ನ, ನಾರಾಯಣನನ್ನ, ಬ್ರಹ್ಮದೇವರನ್ನ, ರುದ್ರದೇವರನ್ನ ಎಲ್ಲರನ್ನ ಆವಾಹನೆ ಮಾಡಿ ಪೂಜಾ ಮಾಡಿ ಕ್ರಮವತ್ತವಾಗಿ ಆ ಕಲಶದ ಸನ್ನಿಧಿಯಲ್ಲೇ ವಿಶೇಷವಾಗಿ ಪ್ರೇತ ಕಾರ್ಯಗಳನ್ನು ಮಾಡಬೇಕು, 13 ದಿನದ ಕಾರ್ಯ. ಅದರಿಂದ ವಿಶೇಷವಾಗಿ ಸದ್ಗತಿಯಾಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಾರಾಯಣ ತತಸ್ನಾತೋ ವಿಧಿನಿತಾತ್ಮ ಯಜಮಾನ ಸಮಾಹಿತ. ನಾರಾಯಣಾಗ್ರೆ ವಿಧಿವತ್ ಸ್ವಾಂ ಕ್ರಿಯಾಂ ಔರ್ಧದೈಹಿಕೀಂ ಆರಭೇತ ಯಥಾಶಾಸ್ತ್ರಂ ಕ್ರೋಧ ಲೋಭ ವಿವರ್ಜಿತ. ವಿಶೇಷವಾದ ಶ್ರಾದ್ದಗಳನ್ನು ಮಾಡಬೇಕು, ಪುರುಷೋತ್ಸರ್ಜನವನ್ನು ಮಾಡಬೇಕು, ನಂತರ ವಿಶೇಷವಾಗಿರತಕ್ಕಂಥ 13 ಪದದಾನಗಳನ್ನು ಮಾಡಬೇಕು, ಶಯ್ಯಾದಾನವನ್ನು ಮಾಡಬೇಕು, ನಂತರ ಪ್ರೇತ ಘಟವನ್ನು ದಾನ ಮಾಡಬೇಕು. ಪ್ರೇತ ಘಟ ಅಂದ್ರೆ ಹೇಗ್ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಒಳ್ಳೆ ಬಂಗಾರದ ಕಲಶವನ್ನ ತರಬೇಕು, ಅದು ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ ಅವರವರ ಯೋಗ್ಯತಾನುಸಾರ ಅದರಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಆವಾಹನೆ ಮಾಡಿ ನಂತರ ಸಂಪೂಜ್ಯ ವಿಧಿವದ್ರಾಜನ್ ಧೂಪೈಹಿ ಕುಸುಮ ಚಂದನೈಹಿ ತಥೋ ದುಗ್ಧಾಜ್ಯ ಸಹಿತಂ ಘಟಂ ದೇಯಂ ಹಿರಣ್ಮಯಂ. ವಿಶೇಷವಾಗಿ ಪೂಜಾದಿಗಳನ್ನು ಮಾಡಿ ಹಾಲು ತುಪ್ಪದಿಂದ ಕೂಡಿಕೊಂಡಿರತಕ್ಕಂಥ ಬಂಗಾರದ ಕಲಶವನ್ನು ಕೊಟ್ಟರೆ ಎಲ್ಲಾ ದಾನಗಳಿಗಿಂತ ತುಂಬಾ ಶ್ರೇಷ್ಠವಾದ ದಾನ ಇದು. ಮಹಾಪಾತಕ ನಾಶನ ಪ್ರಕೃತ ನಿವೃತ್ತಿಗಾಗಿ ಶ್ರದ್ಧೆಯನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ಇದು ಪ್ರೇತರಾಗಿದ್ದವರಿಗೆ ಅಂತಲ್ಲ, ಏನು 12 ದಿನದಲ್ಲಿ ಎಲ್ಲರೂ ಪ್ರೇತರಾಗಿಯೇ ಇರಬೇಕು. ನಾವು ನಾಳೆ ಬೆಳಿಗ್ಗೆ ಪ್ರೇತರಾಗಿ ಕೊಡಬೇಕಾಗ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಚಿನ್ನದ ಘಟವನ್ನು ಕೊಡೋದು. ಈ ಕಾಲ ಎಲ್ಲಾಗುತ್ತೆ ಅಂದ್ರೆ ಚಿಕ್ಕದಾದರೂ ಸರಿ ಚಿನ್ನದ್ದು ಘಟ ಅಂದ್ರೆ ಕಲಶವನ್ನ ತಗೊಂಡು ತೆಳ್ಳದ್ದು ಅವರವರ ಯೋಗ್ಯತೆಗೆ ತಕ್ಕಂಥದ್ದು ಅವರು ತಗೋಬಹುದು. ಚೆನ್ನಾಗಿ ಇರತಕ್ಕಂಥವರು ಚೆನ್ನಾಗಿ ತಗೋಬಹುದು, ಇಲ್ಲ ಕೊಡಲೇಬೇಕು ಅಂತಿದ್ದವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಉದ್ಧರಣೆ ನೀರು ಹಿಡಿಸುವಷ್ಟಾದ್ರೂ ಚಿಕ್ಕ ಕಲಶವನ್ನಾದರೂ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿದರೆ ಅವರು ಅದರಲ್ಲಿ ನೀರು ತುಂಬಿ ಅದರಿಂದ ಶಾಲಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿದರೆ ಎಷ್ಟು ಕಾಲ ಆಗ್ತಾ ಇರುತ್ತೋ ಅಷ್ಟು ಕಾಲವರೆಗೆ ಸ್ವರ್ಗಾದಿಗಳಲ್ಲಿ ವಾಸ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಪ್ರೇತನ ಜೊತೆಗೆ ಮಾತಾಡುವಾಗಲೇನೆ ಎಲ್ಲ ಸೈನ್ಯವು ಬಂತು. ರಾಜ ಹೊರಟ, ರಾಜನ ಕೈಗೆ ಮಣಿಯನ್ನು ಕೊಟ್ಟು ನಮಸ್ಕಾರ ಮಾಡಿ ಹೊರಡತಾ ಇದ್ದಾನೆ ಪ್ರೇತ. ರಾಜನು ತಾನು ರಾಜ್ಯಕ್ಕೆ ಸೇರಿದ ಮೇಲೆ ಈ ನಾರಾಯಣ ಬಲಿಯನ್ನ ಮಾಡಿ ಆ ಸುದೇವನೆಂಬ ವೈಶ್ಯನಿಗೆ ಸದ್ಗತಿ ಆಗುವಂತೆ ಮಾಡಿದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾನೆ. ನಂತರ ಬರತಕ್ಕಂಥದ್ದು ಆಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ವದ ಸುಕೃತಿನಾಂ ಮಮ ಕರ್ತವ್ಯಾಸ ಯಥಾಪುತ್ರೈಹಿ ತಥಾಚ ಕಥೆ ಪ್ರಭು. ಕೊನೆಯ ಕಾಲದಲ್ಲಿ ಮಾಡಬೇಕಾಗಿದ್ದು ಆತುರ ಕಾಲದ ದಾನಾದಿಗಳು ಅವೆಲ್ಲ ಹೇಳಬೇಕು ಅಂದಾಗ ಸುಕೃತಿ ಒಳ್ಳೆ ಪುಣ್ಯ ಕರ್ಮಗಳು ಮಾಡತಕ್ಕಂಥವರು ವೃದ್ಧಾಪ್ಯದಲ್ಲಿ ಶರೀರ ವ್ಯಾಧಿಯಿಂದ ಕೂಡಿಕೊಂಡದ್ದು ನೋಡಿ, ಇನ್ನ ಜ್ಯೋತಿಷ್ಯ ಪ್ರಕಾರ ಗ್ರಹಗಳು ಪ್ರತಿಕೂಲವಾಗಿರುವುದು ನೋಡಿ, ನಂತರ ಎರಡು ಕಿವಿಗಳನ್ನು ಮುಚ್ಚಿಕೊಂಡರೆ ಪ್ರಾಣಘೋಷ ಕೇಳಿಸುತ್ತೆ, ಆ ಪ್ರಾಣಘೋಷ ಕೇಳಿಸದೇ ಇರುವಾಗ ಮರಣ ಸನ್ನಿಹಿತ ಆಗಿದೆ ಅಂತ ಹೇಳಿಕೊಂಡು ಕೊನೆಗೆ ಆತುರಕಾರದ ದಾನವನ್ನ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತನ್ನ ಮರಣವನ್ನ ತಿಳ್ಕೊಂಡು ತಾನು ಮಾಡಿದ ಪಾಪಗಳಿಗೆ, ಅಂದರೆ ಜ್ಞಾತ ಅಜ್ಞಾತ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೋಬೇಕು. ಯಾವಾಗಾದರೆ ಆತುರಕಾಲ, ಇನ್ನು ಪ್ರಾಣ ಹೋಗುತ್ತೆ ಅನ್ನೋ ಕಾಲಕ್ಕೆ ಸ್ನಾನವನ್ನು ಮಾಡಬೇಕು, ವಿಷ್ಣು ಭಗವಂತನನ್ನ ಸಾಲಗ್ರಾಮ ರೂಪಿಯಾದ ಭಗವಂತನ ಪೂಜಾ ಮಾಡಬೇಕು. ನಂತರ ವಿಶೇಷವಾಗಿ ಪುಷ್ಪ ಗಂಧ ಧೂಪ ದೀಪಾದಿಗಳಿಂದ ಮೋದಕಾದಿಗಳಿಂದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅಷ್ಟಾಕ್ಷರ ದ್ವಾದಶಾಕ್ಷರ ಮಂತ್ರಗಳನ್ನು ಮಾಡಿ ಜಪ ಮಾಡಬೇಕು. ಇನ್ನ ಜಪ ಮಾಡುವ ಶಕ್ತಿಗೆ ಕಡಿಮೆ ಆಗ್ತಾ 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 ಬಂದಾಗ ದೇವರ ನಾಮಸ್ಮರಣೆ ಮಾಡಬೇಕು. ಇನ್ನು ಅದು ಆಗದೇ ಇರುವಾಗ ದೇವರ ನಾಮ ಕೇಳ್ತಾ ಬರಬೇಕು. ಹರೇ ನಾಮ ಹರೇ ಪಾಪಂ ಋಣಾಂ ಶ್ರವಣ ಗೋಚರಂ, ಮನುಷ್ಯರ ಕಿವಿಯಲ್ಲಿ ಬಿದ್ದಿರತಕ್ಕಂತಹ ದೇವರ ನಾಮ ಪಾಪವನ್ನು ನಾಶನ ಮಾಡಿಬಿಡುತ್ತೆ. ದೇವರ ವಿಶೇಷವಾಗಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ದಶ ಅವತಾರದ ನಾಮಗಳನ್ನು ಹೇಳಬೇಕು. ಮತ್ಸ್ಯ ಕೂರ್ಮೋ ವರಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ ಏತಾನಿ ದಶನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈ ಸಮೀಪೇ ರೋಗಿಣೋ ಬ್ರೂಯುಃ ಬಾಂಧವಾಸ್ತೆ ಪ್ರಕೀರ್ತಿತಾ. ಈ 10 ನಾಮಗಳನ್ನು ಸ್ಮರಣೆ ಮಾಡುತ್ತಾ ಕೊನೇ ಕಾಲದಲ್ಲಿ ಯಾರು ಹತ್ತಿರ ಇದ್ದು ಹೇಳುತ್ತಾರೋ ಅವರನ್ನ ಬಂಧುಗಳು ಅಂತ ಕರೀತಾರೆ. ಕೃಷ್ಣಯತಿ ಮಂಗಲಂ ನಾಮ ಯಶ ವಾಚಿ ಪ್ರವರ್ತತೆ ಕಶ್ಯ ಭಸ್ಮಿ ಭವಂತ್ಯಾಶು ಮಹಾಪಾತಕ ಕೋಟಯ. ಯಾರ ನಾಲಿಗೆಯಲ್ಲಿ ಕೃಷ್ಣ ಅಂತ ಮಂಗಳಕರವಾದ ಹೆಸರು ಬರ್ತಾ ಇರುತ್ತೋ ಅವರಿಗೆ ನೂರಾರು ಪಾತಕಗಳೆಲ್ಲ, ಕೋಟಿ ಕೋಟಿ ಪಾತಕಗಳೆಲ್ಲ ನಾಶ ಆಗಿಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡತ. ಅದರಲ್ಲಿ ಒಳ್ಳೆ ಭಗವಂತನ ನಾಮ ಹೇಳುವಂತಹ ಶ್ಲೋಕವನ್ನು ಹೇಳಿಕೊಡ್ತಾರೆ. ಅಚ್ಯುತಂ ಕೇಶವಂ ರಾಮ ನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೇ. ಇಷ್ಟು ಹೇಳಿ ನಂತರ ವಿಶೇಷವಾಗಿರತಕ್ಕಂಥ ಅಷ್ಟದಾನವನ್ನ ಮಾಡಬೇಕು. ಆತುರೇ ಚೋಪರಾಗೇ ಚ ದ್ವಯಂ ದಾನಂ ವಿಶಿಷ್ಯತೆ ಅಥೋವಶ್ಯಂ ಪ್ರದಾತವ್ಯಂ ಅಷ್ಟದಾನಂ ತಿಲಾಧಿಕಂ. 8 ದಾನವನ್ನು ಮಾಡಬೇಕು ಆತುರ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ತಿಲಾ ಲೋಹಂ ಹಿರಣ್ಯಂ ಚ ಕಾರ್ಪಾಸೋ ಲವಣಂ ತಥಾ ಸಪ್ತಕ ಧಾನ್ಯಂ ಕ್ಷಿತರ್ಗಾವಹ ಏಕೈಕಂ ಪಾವನಂ ಸ್ಮೃತಂ. ಎಳ್ಳು ಲೋಹ ಬಂಗಾರ ಹತ್ತಿ ಉಪ್ಪು 7 ಧಾನ್ಯಗಳು ಭೂಮಿ ಆಕಳು ಒಂದೊಂದು ಮಹಾ ಪಾವನ ಪಾಪ ಪಾತಕ ನಾಶನ ಅಂತ ಹೇಳ್ತಾ ಇದ್ದಾರೆ. ಎಳ್ಳು ದೇವರ ಮೈಯಿಂದೇ ಬಂದಿರತಕ್ಕಂಥದ್ದು, ದೇವರ ಬೆವರಿನಿಂದ ಹುಟ್ಟಿದ್ದು, ಅದರಿಂದ ದೈತ್ಯಾದಿಗಳೆಲ್ಲ ಓಡಿ ಹೋಗ್ತಾರೆ, ಸಜ್ಜನರಾದವರು ತೃಪ್ತರಾಗ್ತಾರೆ. ಎಳ್ಳು 3 ರೀತಿಯಾಗಿದೆ, ಕಪ್ಪು ಕೆಂಪು ಬಿಳಿ ಅಂತ, ಆ 3 ದಾನ ಮಾಡಬೇಕು. ಲೋಹ ದಾನ ಮಾಡೋದರಿಂದ ಯಮಧರ್ಮರಾಜರ ಸೀಮೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆ ದಾನ ಮಾಡುವಾಗ ಒಂದು ಕೈ ಭೂಮಿಗೆ ಸ್ಪರ್ಶ ಆಗಿರಬೇಕು, ಒಂದು ಕೈಯಿಂದ ಕೊಡಬೇಕದು. ಅದರಲ್ಲಿ ಏನು ಕೊಡಬೇಕು ಹೇಳ್ತಾ ಇದ್ದಾರೆ. ನಮ್ಮವರು ಬಾಣ್ಲಿ ಏನು ತಗೊಂಡು ಕೊಟ್ಬಿಡ್ತಾರೆ ಕಬ್ಬಿಣದ್ದು, ಹಾಗಲ್ಲ. ಯಮಧರ್ಮರಾಜರ ಕೈಯಲ್ಲಿರತಕ್ಕಂಥ ಆಯುಧಗಳು, ಆ ಆಯುಧಾಭಿಮಾನಿ ದೇವತೆಗಳು ಏನಿದ್ದಾರಲ್ಲ, ಅವರ ಸಂತೋಷಕ್ಕಾಗಿ ಅಂಥದ್ದೇ ಆಯುಧಗಳನ್ನು ದಾನ ಮಾಡಬೇಕು. ಯಮಾಯುಧಾನಾಂ ಸಂತುಷ್ಟೈ ದಾನಮೇದ ದುದಾಹೃತಂ ತಸ್ಮಾತ್ ದದ್ಯಾದ್ ಲೋಹದಾನಂ ಯಮಲೋಕೇ ಸುಖಾವಹಂ. ಲೋಹದಾನ ಕೊಟ್ಟರೆ ಯಮಲೋಕದಲ್ಲಿ ಸುಖವಾಗಿರ್ತಾನೆ. ಯಮಧರ್ಮರಾಜರ ಕೈಯಲ್ಲಿ ಆಯುಧಗಳು ಯಾವುದ್ಯಾವುದು? ಕೊಡಲಿ, ಒನಕೆ, ದೊಣ್ಣೆ, ಖಡ್ಗ, ಚೂರಿ, ಕುಠಾರವೋ ಮುಸಲೆ ದಂಡಃ ಖಡ್ಗಶ್ಚ ಚುರಿಕಾ ತಥಾ ಶಸ್ತ್ರಾಣಿ ಯಮಹಸ್ತೇಕ ನಿಗ್ರಹೇ ಪಾಪಕರ್ಮಣ. ಪಾಪಿಗಳನ್ನು ನಿಗ್ರಹ ಮಾಡೋದ್ರಲ್ಲಿ ಇಷ್ಟ ಆಯುಧಗಳು ಇಟ್ಟುಕೊಂಡು ಬಿಡ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಆ ಆಯುಧಗಳಿಗೆ ಅಭಿಮಾನಿ ದೇವತೆಗಳಿದ್ದಾರಲ್ಲಿ, ಪೂರಣ, ಶ್ಯಾಮಸೂತ್ರ, ಶುಂಡಾಮರಕ, ಉದುಂಬರ, ಶೇಷಂಬಲ ಅಂತ 5 ಜನ ಮಹಾನುಭಾವರು, ಮಹಾದೂತ, ಲೋಹದಾನ, ಸುಖಪ್ರದಾಹ ಅಂತ ಹೇಳ್ತಾ ಇದ್ದಾರೆ. ನಂತರ ಸ್ವರ್ಣದಾನ, ಅದರಿಂದ 3 ಲೋಕದಲ್ಲಿರತಕ್ಕಂತಹ ಎಲ್ಲರೂ ಸಂತೋಷ ಪಡ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಸ್ವರ್ಣದಾನ ಆದ ಮೇಲೆ ಭೂದಾನ ಮಾಡಬೇಕು. ನಂತರ ಕಾರ್ಪಾಸ ದಾನ, ಅಂದರೆ ಹತ್ತಿ ದಾನ ಮಾಡುವುದರಿಂದ ದೂತರ ಭಯವಿರಲ್ಲ. ಲವಣವನ ದಾನ ಮಾಡಿದರೆ ಯವಧರ್ಮರಾಜರಿಂದ ಭಯವಿರಲ್ಲ. ನಂತರ ಈ ರೀತಿಯಾಗಿ ಕಬ್ಬಿಣ, ಉಪ್ಪು, ಆದ ಮೇಲೆ ಕಾರ್ಪಾಸ, ಹತ್ತಿ, ತಿಲ, ಬಂಗಾರ ದಾನ ಮಾಡೋದರಿಂದ ಚಿತ್ರಗುಪ್ತಾದಿಗಳೆಲ್ಲ, ಅಂದರೆ ಯಮಧರ್ಮರಾಜರ ಪುರವಾಸಿಗಳಾದವರೆಲ್ಲ ಸಂತುಷ್ಟರಾಗ್ತಾ ಇದ್ದಾರೆ. ಸಪ್ತಧಾನ್ಯಗಳನ್ನು ದಾನ ಮಾಡುವುದರಿಂದ ವಿಶೇಷವಾಗಿ ಯಮಧರ್ಮರಾಜರ 3 ದ್ವಾರಗಳಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ವಿಶೇಷವಾಗಿ ಸಂತುಷ್ಟರಾಗ್ತಾರೆ. ನಂತರ ಗೋಚರ್ಮದಷ್ಟಾದರೂ ಭೂಮಿಯನ್ನ ಪಾತ್ರರಾದವರಿಗೆ ದಾನ ಮಾಡಿದರೆ ಅದು ಬ್ರಹ್ಮಹತ್ಯದಿಂದ ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಯಾವ ವ್ರತಗಳಿಂದ, ಯಾವ ತೀರ್ಥಗಳಿಂದ, ಯಾವ ದಾನದಿಂದಲೂ ಹೋಗದೇ ಇರುವಂತಹ ಮಹಾಪಾಪ ಭೂಮಿ ದಾನದಿಂದ ಹೋಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಗೋದಾನವನ್ನು ಮಾಡಬೇಕು. ಗೋದಾನ 5 ಗೋದಾನಗಳನ್ನ ಮಾಡಬೇಕು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಈ ಗೋದಾನ ಅಂತಧೇನು, ರುದ್ರಧೇನು, ಋಣಧೇನು, ಮೋಕ್ಷಧೇನು ಅಂತ ವಿಶೇಷವಾಗಿರತಕ್ಕಂಥ 4 ದಾನ. ಇನ್ನೊಂದು ವೈತರಣೀಧೇನು ಅಂತ 5 ಧೇನುಗಳನ್ನು ದಾನ ಮಾಡಬೇಕು. ನಾವು ಬದುಕಿರುವಾಗಲೇ ಕೊಟ್ಟರೆ ಬಹಳ ಉತ್ತಮ, ಹೋದ ಮೇಲಾದರೂ ಕೊಟ್ಟರೆ ಸ್ವಲ್ಪ ಆದರೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬಹಳ ಜನ ಏನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂದರೆ, ಇದ್ದ ಕಾಲಕ್ಕೇನೆ 5 ಗೋದಾನ ಮಾಡಿಬಿಡ್ತಾ ಇದ್ದಾರೆ. ಯಾಕಂದ್ರೆ ಹೋದ ಮೇಲೆ ಮಕ್ಕಳಿಗೆ ಗೊತ್ತಿರುತ್ತೋ ಇಲ್ಲೋ, ಆ ಮಾಡಿಸುವ ಆಚಾರಕ್ಕೆ ಸರಿ ನೆನಪಿರುತ್ತೋ ಇಲ್ಲೋ, ಮೊದಲೇ ಎಲ್ಲಾ ದಾನ ಕೊಟ್ಟು ಬಿಟ್ರಾಯ್ತು ಅಂತ ಗಂಡ ಹೆಂಡತಿ ಸೇರ್ಕೊಂಡು ಪ್ರತ್ಯೇಕ ಪ್ರತ್ಯೇಕ ಇವ್ರಿಗೆ ಕೆಲವು ಕವರುಗಳು ಅವ್ರ ಕವರುಗಳು ಹಾಕೊಂಡು ಬ್ರಾಹ್ಮಣ ಕರೆದು ಊಟಕ್ಕೆ ಹಾಕಿ ಎಲ್ಲರೂ ಕೊಟ್ಟು ಮುಗಿಸಿ ಬಿಡ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಒಳ್ಳೆ ಕಾಲ ಬಂದಿದೆ, ಒಳ್ಳೆ ಸಾಧನೆ ಮಾಡುವ ಕಾಲ ಅಂತ ಹೇಳ್ಬೋದು, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಗೋದಾನವನ್ನ ಯೋಗ್ಯರಾದವರಿಗೆ ಕೊಡದಿದ್ದರೆ, ಅಯೋಗ್ಯರಾದವರಿಗೆ ಕೊಟ್ಟರೆ ತಗೊಂಡವನನ್ನ ಕೊಟ್ಟವನನ್ನ ನರಕಕ್ಕೆ ಹಾಕುತ್ತೆ, ಅವರ ಪಿತೃಗಳೆಲ್ಲ ನರಕಕ್ಕೆ ಬಿಡುತ್ತಾರೆ. ಅದರಿಂದ ಯೋಗ್ಯರಾದವರಿಗೆ ಮಾತ್ರ ಕೊಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಈ ರೀತಿಯಾಗಿ ಆತುರಕಾಲದ ದಾನವನ್ನ ಕುರಿತು ಚೆನ್ನಾಗಿ ತಿಳಿಸಿಕೊಡ್ತಾ, ಮ್ರಿಯಮಾಣಸ್ಯ ಕೃತ್ಯಂ ತದಿದಾನಿ ಮದ ಪ್ರಭು ಅವಾಗ ಹೇಳ್ತಾರೆ. ಯಾವಾಗ ಅದು ಪ್ರಾಣತ್ಯಾಗ ಮಾಡಬೇಕು ಅಂತಾಗುತ್ತೋ ಆವಾಗ ತುಳಸಿ ಸನ್ನಿಧಿಯಲ್ಲಿ ಮಂಡಲವನ್ನ ಮಾಡಿ, ಅಲ್ಲಿ ಗೋಮಯದಿಂದ ಮಂಡಲವನ್ನ ಮಾಡಿ ದರ್ಭೆಗಳನ್ನ ಎಳ್ಳನ್ನ ಹಾಕಿ ಅಲ್ಲಿ ಶುಭ್ರವಾದ ಸ್ಥಳದಲ್ಲಿ ಆಸನದಲ್ಲಿ ಸಾಲಗ್ರಾಮ ಶಿಲೆಯನ್ನು ಇಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಕೊನೆಯ ಕಾಲದಲ್ಲಿ ಅವರಿಗೆ ಭಗವಂತನ ನಾಮಸ್ಮರಣೆ ಮಾಡಿಸಬೇಕು. ನಂತರ ವಿಶೇಷವಾಗಿರತಕ್ಕಂಥ ಪ್ರಾಣ ಶ್ಲೋಕ ಹೋಗುವಂತಹ ಕಾಲದಲ್ಲಿ ಗಂಗೆಯ ಸ್ಮರಣೆ ಮಾಡಬೇಕು, ಭಗವಂತನ ಪಾದೋದಕವನ್ನು ಪಾನ ಮಾಡಬೇಕು, ಗಂಗಾ ಪಾನ ಮಾಡಬೇಕು. ನಂತರ ಭಾಗವತ ಸ್ವಲ್ಪ ಆದರೂ ಕೇಳಬೇಕು. ನಂತರ ಕೆಲವರು ಆತುರ ಕಾಲದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಇದೆ, ಹಾಗೆ ಸ್ವೀಕಾರ ಮಾಡಿದರೆ ಅವರು ತುಂಬಾ ಸದ್ಗತಿ ಆಗುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಯಾರಾದರೆ ಈ ವಿಧಾನದ ಮೂಲಕವಾಗಿ ಹೋಗ್ತಾರೋ ಅವರಿಗೆ ಊರ್ಧ ದ್ವಾರಗಳಿಂದಲೇನೆ ಪ್ರಾಣತ್ಯಾಗ ಆಗುತ್ತೆ, ಸುಖವಾಗಿ ಅವರು ಹೋಗ್ತಾರೆ. ಅಂದ್ರೆ ನೂರು ಚೇಳು ಕಚ್ಚಿದಂತ ನೋವು ಅವರಿಗೆ ಇರಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಹೇಳ್ತಾರೆ, ತದಾ ವಿಮಾನ ಆದಾಯ ಕಿಂಕಿಣಿ ಜಾಲಮಾಲಿಯತ್ ಆಯಾಂತಿ ದೇವದೂತಾಶ್ಚ ರಥಚ್ಚಾಮರ ಶೋಭಿತಾ. ದೇವತೆಗಳೇ ಬರ್ತಾರೆ, ಇವರನ್ನ ದೇವದೂತರು ಬಂದು ಸಜ್ಜನಾದವನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ದೇಹ ದಾಹ ವಿಧಾನವನ್ನ ಹೇಳಿ ಅಂತ ಗರುಡ ದೇವರು ಹೇಳಿದಾಗ, ಕ್ರವ್ಯಾದವೆಂಬ ಅಗ್ನಿಗೆ ಆಹುತಿಯನ್ನ ಕೊಡಬೇಕು, ಆ ಶರೀರವನ್ನ ಶರೀರದಿಂದ ಪ್ರಾಣತ್ಯಾಗ ಆದ ಕೂಡಲೇ, ಪ್ರಾಣತ್ಯಾಗ ಆಗುವಾಗ ವಿಶೇಷವಾಗಿ ಕರ್ಣ ಸೂಕ್ತವನ್ನ ಹೇಳಬೇಕು, ಭಗವಂತನ ನಾಮಸ್ಮರಣೆ ಮಾಡಿಸಬೇಕು. ಪ್ರಾಣತ್ಯಾಗ ಆದ ನಂತರ ವಿಶೇಷವಾಗಿ ಅವರಿಗೆ ಸ್ನಾನವನ್ನ ಮಾಡಿಸಿ ಮೃತ್ತಿಕಾದಿಗಳನ್ನ ಹಚ್ಚಿ, ನಂತರ ಮಗನಾದವ ವಿಶೇಷವಾಗಿ ಮುಂಡನವನ್ನ ಮಾಡಿಸಿಕೋಬೇಕು ಅಂತ ಹೇಳ್ತಾ ಇದ್ದ. ಮಗನಾದವ ತಂದೆ ತಾಯಿಗಳ ಈ ಕರ್ಮವನ್ನ ಮಾಡೋದರಿಂದ ಅಗ್ನಿಷ್ಠೋಮ ಯಾಗ ಮಾಡಿದ ಫಲ ಬರುತ್ತೆ. ತಂದೆ ತಾಯಿಗಳು ಹೋದಾಗ ಯಾರು ಮುಂಡನಾದಿಗಳು ಮಾಡಿಸ್ಕೊಂಡಿಲ್ಲ, ಅವನನ್ನ ಮಗ ಅಂತ ಯಾಕೆ ಕರೀಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಐದು ಪಿಂಡಗಳನ್ನ ದಾನ ಮಾಡಬೇಕು, ಮೃತ್ಯು ಸ್ಥಾನದಲ್ಲಿ ಒಂದು, ದ್ವಾರ ದೇಶದಲ್ಲಿ ಒಂದು, ಮಧ್ಯದಲ್ಲಿ ಒಂದು, ನಂತರ ವಿಶೇಷವಾಗಿ ಶವದ ಕೈಯಲ್ಲಿ ಮತ್ತು ಹಸ್ತದಲ್ಲಿ ವಿಶೇಷವಾಗಿ ಕೊಡಬೇಕು. ನಂತರ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧಯಾಗ ಮಾಡಿದ ಫಲವನ್ನ ಪಡೀತಾನೆ ಮಗನಾದವ ಈ ತರ ಮಾಡಿದರೆ. ನಂತರ ವಿಶೇಷವಾಗಿರತಕ್ಕಂಥ ಅಗ್ನಿಯನ್ನು ಪ್ರತಿಷ್ಠಾಪನ ಮಾಡಿ ಅಲ್ಲಿ ವಿಧಿವಿಧಾನಗಳಿಂದ ದಹನ ಮಾಡಬೇಕು. ಮಾಡುವಾಗ ಆ ಒಂದು ಜೀವಿ ಬದುಕಿದ್ದೇ ದೊಡ್ಡ ಯಜ್ಞ, ಆ ಯಜ್ಞದ ಕೊನೆಯಲ್ಲಿ ಕೊಡತಕ್ಕಂಥ ಶೇಷ, ಅದರಿಂದ ಯಜ್ಞ ಶೇಷ ರುದ್ರದೇವರ ಭಾಗ ಅಂತ ರುದ್ರಾಂತರ್ಗತ ಸಂಕರ್ಷಣನಾಮದ ಭಗವಂತನಿಗೆ ಅದು ಆಹುತಿ ಅಂತ ಕೊಡಬೇಕು. ವಿಶೇಷವಾಗಿ ವಿಜಯದಾಸರ ಮಕ್ಕಳು ವಿಜಯದಾಸರ ಶರೀರವನ್ನು ದಹನ ಮಾಡುವ ಕಾಲಕ್ಕೆ ಇದೇ ಹೇಳ್ತಾರವರು, ಅಯ್ಯ ಇಂಥ ಆಹುತಿಯನ್ನು ಸಿಕ್ಲಿಕ್ಕಿಲ್ಲ, ಅಂಥ ಆಹುತಿಯನ್ನು ಕೊಟ್ಟಿದ್ದೇವೆ ಮಹಾನುಭಾವ, ನಿನ್ನ ಸೇವೆಯಲ್ಲೇ ಕಾಲ ಕಳೆದಿರತಕ್ಕಂಥ ಮಹಾನುಭಾವರ ಶರೀರವಿದು, ದೊಡ್ಡ ಆಹುತಿಯನ್ನು ಕೊಡ್ತಾ ಇದ್ದೇವೆ ಎಂದು ಕೊಡ್ತಾರೆ. ಆ ರೀತಿಯಲ್ಲಿ ನಾವು ನಮ್ಮ ತಂದೆ ತಾಯಿಗಳ ಶರೀರವನ್ನು ಕೊಡುವಾಗ ಆಹುತಿ ಹುತಶೇಷ ಎಂಬುದನ್ನ ವಿಶೇಷವಾಗಿ ಕೊಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಈ ಕರ್ಮಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅವತ್ತೇ ಯಾವತ್ತಾದರೆ ಶರೀರ ದಹನ ಶುರು ಮಾಡುತ್ತಾರೋ ಅವತ್ತೇ ಪಿಂಡ ಪ್ರದಾನ ಶುರು ಮಾಡುವುದು ಬಹಳ ಶ್ರೇಷ್ಠ. ಇಲ್ಲದಿದ್ದರೆ ನಂತರ ಮೂರನೇ ದಿನ ಅಥವಾ ಎರಡನೇ ದಿನ ಈ ಅಸ್ಥಿ ಸಂಚಯನವನ್ನು ಮಾಡಬೇಕು. ಆ ಸಂಚಯನ ಮಾಡುವ ಕ್ರಮಗಳನ್ನೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಕ್ಷೀರ ಮತ್ತು ನೀರದಿಂದ ಅಭಿಷೇಕವನ್ನು ಮಾಡಬೇಕು. ಆ ಅಸ್ಥಿಗಳು ಸಂಗ್ರಹ ಮಾಡಿ ಪಾದದಿಂದ ಶಿರಪರ್ಯಂತ ಕ್ಷೀರವನ್ನು ಪ್ರೋಕ್ಷಣೆ ಮಾಡಿ, ನಂತರ ವಿಶೇಷವಾಗಿ ಶ್ರಾದ್ದಗಳನ್ನು ಮಾಡಿ ಆ ಅಸ್ಥಿಗಳನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕು. 10 ದಿನಗಳ ಒಳಗೇನೆ ಗಂಗೆಯಲ್ಲಿ ವಿಸರ್ಜನೆ ಮಾಡಿದರೆ ಬಹಳ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೋಗ್ಲಿಕ್ಕಾಗಲ್ಲ, ಕರ್ತೃಗಳಿಗೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕೆ ಈಗ ಕಾಶಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಬಹಳ ಸುಂದರವಾದ್ದು. ಅಲ್ಲಿ ಟೊಣಪೆ ಆಚಾರ ಅಂತಿದ್ದಾರೆ, ಅವರನ್ನು ನಾವು ಸಂಪರ್ಕ ಮಾಡಿಬಿಟ್ರೆ, ಅವರ ಅಡ್ರೆಸ್ ಇದೆ, ಅವರು ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದಾರೆ ಅನೇಕ ಪತ್ರಿಕೆಗಳು ನಮ್ಮಲ್ಲಿ. ಅವರಿಗೆ ಅಡ್ರೆಸ್ಗೆ ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಹತ್ತಿ ಇಟ್ಟು ಒಂದೆರಡು ಎಲುವನ್ನ ಇಟ್ಟು ಅವ್ರಿಗೆ ಕಳಿಸಿಕೊಟ್ರೆ, ಹೆಸರು ಗೋತ್ರ ಎಲ್ಲ ಹೇಳಿ ಅವರು ನಮ್ಮವರ ಹೆಸರು ಗೋತ್ರದಿಂದ ಹೇಳಿಕೊಂಡು ಅವರು ಸ್ನಾನ ಮಾಡಿ ಆ ಅಸ್ಥಿ ವಿಸರ್ಜನೆ ಮಾಡುತ್ತಾರೆ. ನಂತರ ಅವರು ಚೂರು ದಕ್ಷಿಣಾದಿಗಳು ಕಳಿಸಬಹುದು. ಈ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, 10 ದಿನದೊಳಗೇನೆ ಗಂಗೆಯಲ್ಲಿ ಅಸ್ಥಿ ವಿಸರ್ಜನೆ ಆಗುತ್ತೆ. ಇಲ್ಲಿ ಬೇಕಾದ್ರೆ ಕರ್ತೃ ಆದವರು ಹತ್ತಿರ ಇರತಕ್ಕಂತಹ ಕಾವೇರಿ ಮೊದಲಾದಂತಹ ನದಿಗಳಲ್ಲಿ ವಿಸರ್ಜನೆ ಮಾಡಬಹುದು. ಕಾವೇರಿ ಅಂದ್ರೆ ಬೇರೆ ಯಾವುದೂ ಅಲ್ಲ, ಗಂಗೆ ಇನ್ನೊಂದು ರೂಪವೇ ಕಾವೇರಿ. ಜಿಷ್ಣು ಋಷಿಗಳ ಕಿವಿಯಿಂದ ಬಂದಿರತಕ್ಕಂತಹ ಗಂಗಾ, ಪುನಃ ಜಿಷ್ಣು ಋಷಿಗಳು ವರುಣದೇವರು, ಆದ್ದರಿಂದ ಆ ವರುಣದೇವರ ಸನ್ನಿಧಾನದಲ್ಲಿ ಅದ ಕಾರಣ ಪುನಃ ಅವರ ಮದುವೆ ಆಗಲಿಕ್ಕೆ ಕಾವೇರಿ ಅಂತ ರೂಪದಿಂದ ಬಂದು ಅವರನ್ನ ಮದುವೆ ಆಗ್ತಾಳೆ. ಆ ರೀತಿಯಲ್ಲಿ ವಿಸರ್ಜನೆ ಮಾಡಿದ ಮೇಲೆ ನಂತರ ವಿಶೇಷ ಕ್ರಿಯೆಗಳನ್ನು ಮಾಡಬೇಕು, ನಂತರ ವೃಷೋತ್ಸರ್ಜನಾದಿಗಳನ್ನು ಮಾಡಬೇಕು, ಸಪಿಂಡೀಕರಣ, ನಂತರ ಮಾಸಿಕ ಶ್ರಾದ್ದಾದಿಗಳನ್ನು ಮಾಡಬೇಕು, ನಂತರ ಪದದಾನಗಳನ್ನ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ಪದದಾನಗಳನ್ನ ಯಾರು ಮಾಡುತ್ತಾರೋ ಅವರಿಗೆಲ್ಲ ವಿಶೇಷವಾಗಿರತಕ್ಕಂಥ ಪಿತೃಗಳು ಅನುಗ್ರಹ ಮಾಡುತ್ತಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ 13 ಪದದಾನಗಳನ್ನ ಮಾಡಬೇಕು ಅಂತ ಹೇಳ್ತಾ, ಅದರಲ್ಲಿ ವಿಶೇಷವಾಗಿ ಈ ಶಯ್ಯಾದಾನ, ನಂತರ ವಿಶೇಷವಾಗಿರತಕ್ಕಂಥ ತಾಮ್ರ ಪಾತ್ರ, ಛತ್ರ, ಚಪ್ಪಲಿ, ದಂಡ ಮೊದಲಾದ ಎಲ್ಲವನ್ನು ಕೂಡ ವಿಶೇಷವಾಗಿ ದಾನ ಮಾಡಬೇಕು ಅಂತ, ವಸ್ತ್ರಾದಿಗಳನ್ನು ದಾನ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಪದದಾನಗಳನ್ನ ಮಾಡುತ್ತಾರೋ, ಹಾಗೆ ವಿಶೇಷವಾದ ಗೋದಾನವನ್ನ ಮಾಡುತ್ತಾರೋ ಅವರ ಪಿತೃಗಳೆಲ್ಲ ಸಂತುಷ್ಟರಾಗ್ತಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ತೀರ್ಥಶ್ರಾದ್ದಂ ಗಯಾಶ್ರಾದ್ದಂ ಗಜಚ್ಛಾಯಂ ಚ ಪೈತೃಕಂ ಅರ್ಧ ಮಧ್ಯೆ ನಕರುವೇತ ಗ್ರಹಣೇನ ಯುಗಾದಿಷು. ಒಂದು ವರ್ಷದ ಕಾಲ ಯಾವ ತೀರ್ಥಗಳಿಗೂ ಯಾವುದಕ್ಕೂ ಹೋಗದೆ ಮನೆಯಲ್ಲೇ ಮಾಡಬೇಕು ಶ್ರಾದ್ದಾದಿಗಳನ್ನ. ಕೆಲವು ತಪ್ಪು ತಿಳ್ಕೊಂಡು ಎಲ್ಲಾ ತೀರ್ಥಗಳಲ್ಲೇ ಮಾಡಿ ಬರ್ತಾರೆ. ತೀರ್ಥ ಶ್ರಾದ್ದಾದಿಗಳು ಮಾಡಬಾರದು, ಗಯಾ ಶ್ರಾದ್ದ ಮಾಡಬಾರದು, ಅಜಚ್ಛಾಯ ಆದಿಗಳನ್ನ ಎಲ್ಲಿ ಒಂದು ವರ್ಷದಲ್ಲಿ ಮಾಡಬಾರದು. ಹೇಳ್ತಾರೆ, ಯದಾ ಪುತ್ರೇಣ ವೈ ಕಾರ್ಯಂ ಗಯಾ ಶ್ರಾದ್ದಂ ಗಜೇಶ್ವರ ತದಾ ಸಂವತ್ಸರ ದೂರ್ಧ್ವಂ ಕರ್ತವ್ಯಂ ಪಿತೃಭಕ್ತಿತಃ. ಸಂವತ್ಸರ ಮುಗಿದ ಮೇಲೆ ಗಯಾಶ್ರಾದ್ದ ಮಾಡಿ ಬರಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಗಯಾಶ್ರಾದ್ದ ಮಾಡಿ ಬಂದ ಮೇಲೆ ಪುನಃ ಪುನಃ ಮಾಡಬಹುದು ಇಲ್ಲವೋ, ಮನೆಯಲ್ಲಿ ಶ್ರಾದ್ದಾದಿಗಳನ್ನೇ ಮಾಡಲೇಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರವರು ಏನು ಪ್ರಮಾಣ ಇಟ್ಟುಕೊಂಡು ಬಂದಿರ್ತಾರೆ ಆ ಪ್ರಕಾರ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಂತರ ಯಾರಾದರೆ ಗಯೆಯನ್ನು ಸೇರಿಕೊಂಡು ಅಲ್ಲಿ ಪಿಂಡ ಪ್ರದಾನವನ್ನು ಮಾಡುತ್ತಾರೋ, ಎರಡು ಗಯ, ಒಂದು ವಿಶೇಷವಾಗಿರತಕ್ಕಂಥ ಮಾತೃಗಯ, ಇನ್ನೊಂದು ಫಲ್ಗುನಿ ನದಿ ಇರತಕ್ಕಂಥ ಗಯ, ಆ ಎರಡೂ ಕಡೆ ಮಾಡಬೇಕು ತಂದೆ ತಾಯಿಗಳಿಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮಾತೃಗಯದಲ್ಲಿ ತಾಯಿಗೆ ಮಾತ್ರ ಶ್ರಾದ್ದ ಅಂತಲ್ಲ, ಎಲ್ಲರಿಗೂ ಶ್ರಾದ್ದ ಮಾಡಬಹುದು. ಇಷ್ಟೆಲ್ಲ ತಿಳಿಸಿಕೊಟ್ಟು ಭಗವಂತ ಅನುಗ್ರಹ ಮಾಡಿದ್ದಕ್ಕೆ ಗರುಡ ದೇವರು ಈ ಆಮುಷ್ಮಿಕಿ ಕ್ರಿಯೆಯನ್ನ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ, ಇಲ್ಲದಿದ್ದರೆ ಯಾರು ಹೇಗೆ ಮಾಡಬೇಕು ಗೊತ್ತಿರಲ್ಲ, ಮಾರ್ಗ ತಪ್ಪಿ ಹೋಗ್ತಾರೆ ಎಂಬುದನ್ನ ಗರುಡ ದೇವರು ಪ್ರಾರ್ಥನೆ ಮಾಡುತ್ತಾ ಸಜ್ಜನರಾದವರು ಮಾಡಬೇಕಾದ ಈ ಕ್ರಿಯೆಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ತಿಳಿಸಿಕೊಟ್ರು. ಗರುಡ ಪುರಾಣ ಅಂತ ಹೇಳಿದ್ರೆ ಇಷ್ಟು ಮಾತ್ರ ಅಲ್ಲ, ಇದು ಪ್ರೇತಕಾಂಡ, ಅನ್ನ ವ್ರತಕಾಂಡ, ನಂತರ ಬ್ರಹ್ಮಕಾಂಡ ಅಂತ. ಬ್ರಹ್ಮಕಾಂಡ ಅಂದ್ರೆ ಯಾವುದೋ ಅಲ್ಲ, ಬ್ರಹ್ಮಕಾಂಡದ ಎರಡನೇ ರೂಪವೇ ಭಾರತ ತಾತ್ಪರ್ಯ ನಿರ್ಣಯ. ಅಂತ ಅದ್ಭುತವಾಗಿರತಕ್ಕಂತಹ ಗ್ರಂಥ ಬ್ರಹ್ಮಕಾಂಡ. ಇವೆಲ್ಲವನ್ನು ನಾವು ಕೇಳಬೇಕು. ಇನ್ನ ನಮ್ಮಲ್ಲಿ ತುಂಬಾ ದುರಂತಗಳು ತುಂಬಾ ಇದೆ. ಗರುಡ ಪುರಾಣ ಮನೆಯಲ್ಲೇ ಇಟ್ಕೋಬಾರದು ಅಂತ ಹೇಳ್ತಕ್ಕಂಥವ್ರು ಕೆಲವರು, ಗರುಡ ಪುರಾಣ ಕೇಳಲೇಬಾರದು, ಸತ್ಕಾಲಕ್ಕೆ ಮಾತ್ರ ಕೇಳಬೇಕು ಅಂತ ಈ ನಾನಾ ದುರಭಿಪ್ರಾಯಗಳು ಬಂದಿವೆ. ಭಗವಂತನ ಮಾತದು, ಅದು ಮೊದಲೇ ಕೇಳಿ ತಿಳ್ಕೊಂಡು ಅದನ್ನು ಅನುಷ್ಠಾನಕ್ಕೆ ಇಡಲಿಕ್ಕೆ ಹೋದಾಗ ನಾವು ಅಭ್ಯಾಸ ಮಾಡಬೇಕಷ್ಟೇ ಹೊರತು, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂದಾಗ ಹೋದಾಗ ಮಾತ್ರ ಕೇಳಿ ಮಿಕ್ಕ ಕಾಲ ಕೇಳದಿದ್ರೆ ಯಾರಿಗೇನು ಗೊತ್ತಾಗುತ್ತೆ. ಅದರಿಂದ ಚೆನ್ನಾಗಿ ಎಲ್ಲರೂ ಇದನ್ನ ಕೇಳಬೇಕು ಅಂತ ತಿಳಿಸಿಕೊಡ್ತಾ, ಏನು ವಿಶೇಷವಾಗಿ ನಮ್ಮ ಅಲಂಕಾರ ನಾಗರಾಜ್ ಅವರು ಮತ್ತು ಫಣೀಂದ್ರ ಅವರು ಅವರ ಕುಟುಂಬದವರೆಲ್ಲ ಸೇರಿಕೊಂಡು ಅವರ ತಾಯಿಯ ಸದ್ಗತಿಗಾಗಿ ಈ 3 ದಿವಸಗಳ ಕಾಲ ಗರುಡ ಪುರಾಣವನ್ನ ಪ್ರವಚನವನ್ನ ಮಾಡಿಸಿದ್ದಾರೆ. ಅವರ ತಾಯಿಗೆ ಸದ್ಗತಿ ಆಗಲಿ. ವಿಶೇಷವಾಗಿ ವಾದರಾಜರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಅವರ ಸೇವಾದಿಗಳನ್ನು ಮಾಡತಕ್ಕಂಥ ಮಕ್ಕಳಿರತಕ್ಕಂಥ ತಾಯಿಗೆ ಸದ್ಗತಿ ಆಗುತ್ತೆ ಎಂಬುದ ಹೇಳುವುದರಲ್ಲಿ ಸಂಶಯವೇ ಇಲ್ಲ. ಕೊನೆಯ ಕಾಲದಲ್ಲೂ ಅವರು ಮೊಮ್ಮಕ್ಕಳನ್ನು ಕಲಿಸಿಕೊಂಡು ದೇವರ ಪದಗಳನ್ನು ಕೇಳಿ ಆಸ್ಪತ್ರೆಯಲ್ಲಿರುವಾಗಲೂ ದೇವರ ಪದಗಳನ್ನು ಕೇಳಿ ಸಂತೋಷಪಟ್ಟಿದ್ದಾರೆ ಅಂತ ಕೇಳಿದ್ದೆ. ಅವರಿಗೆ ಸದ್ಗತಿ ಆಗುತ್ತೆ ಅಂತ ಹೇಳೋದರಲ್ಲಿ ಸಂಶಯವೇ ಇಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಧರ್ಮ, ಆದ್ದರಿಂದ ಪ್ರಾರ್ಥನೆ ಮಾಡೋಣ. ಹಾಗೆ ಆ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ, ಎಲ್ಲರಿಗೂ ಕೂಡ ಭಗವಂತ